അശേഷഗുരുമീശേഷം നാരായണമനാമയം സംപ്രണമ്യ പ്രവക്ഷ്യാമി പ്രമാണാനാം സ്വലക്ഷണം. ഇന്നു മുന്നേ ശ്രീമദ് ആചാര്യരു ഉളിത ദാർശനികരു ഈ മൂന്ന് പ്രമാണങ്ങളിഗിന്ത ഭിന്നവാദ യാവയാവ പ്രമാണങ്ങളെന്ന് ഒപ്പിദ്ദാരെ അവെല്ലവന്നു ഈ മൂരരല്ലേ സേരിസബേക്കാഗത്തെ അന്ത തിളിസ്കൊടുത്താ ഇദ്ദാരെ. ಅದರಲ್ಲಿ ಮೊದಲಿಗೆ ಅರ್ಥಾಪತ್ಯುಪಮೇ ಅನುಮಾ ವಿಶೇಷ ಅನ್ನುವ ವಾಕ್ಯದಲ್ಲಿ ಅರ್ಥಾಪತ್ತಿ ಮತ್ತು ಉಪಮಾ ಎಂಬ ಎರಡು ಪ್ರಮಾಣಗಳು ಅನುಮಾನದಲ್ಲೇ ಸೇರ್ತಾ ಇವೆ ಅನ್ನುವ ವಿಷಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆಚಾರ್ಯರ ವಾಕ್ಯ ಇಷ್ಟೇ ಇದೆ, ಅವರು ಅರ್ಥಾಪತ್ತಿ ಉಪಮಾ ಈ ಪ್ರಮಾಣಗಳ ಸ್ವರೂಪವನ್ನು ತಮ್ಮ ಮೂಲ ಗ್ರಂಥದಲ್ಲಿ ಹೇಳಿಲ್ಲ. ಟೀಕಾಕೃತ್ಪಾದರು ಅದರ ವಿವರಣೆಯನ್ನು ನೀಡಿ ಅದು ಯಾಕೆ ಅನುಮಾನದಲ್ಲಿ ಸೇರುತ್ತೆ ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಮೊದಲನೆಯದಾಗಿ ಅರ್ಥಾಪತ್ತಿ ಅಂದರೆ ಪ್ರಿಸಂಪ್ಷನ್, ನಾವು ಕಂಡ ಯಾವುದೋ ಒಂದು ಸಂಗತಿ ಮೇಲ್ನೋಟಕ್ಕೆ ಹೊಂದುವುದಿಲ್ಲ ಅಂತ ಕಂಡಾಗ ಯಾವುದನ್ನ ಒಪ್ಪಿದರೆ ಅದನ್ನ ಹೊಂದಿಸಬಹುದೋ ಅಂತಹದ್ದನ್ನ ಊಹಿಸ್ತೇವೆ, ಇದನ್ನ ಅರ್ಥಾಪತ್ತಿ ಅಂತ ಕರೀತಾ ಇದ್ದಾರೆ. ಉದಾಹರಣೆಗೆ ದೇವದತ್ತ ಅನ್ನುವ ಹೆಸರಿನ ಒಬ್ಬ ವ್ಯಕ್ತಿ, ಅವನು ಹಗಲಿಡೀ ಊಟ ಮಾಡ್ತಾ ಇಲ್ಲ, ಅದನ್ನೆಲ್ಲರೂ ನೋಡ್ತಾ ಇದ್ದಾರೆ. ಆದರೆ ಅವನು 16 ದಿವಸ ಕಳೆದರೂ ಕೂಡ ಇನ್ನೂ ದಷ್ಟಪುಷ್ಟವಾಗಿಯೇ ಇದ್ದಾನೆ, ಅದನ್ನು ಪೀನತ್ವ ಅಂತ ಕರೀತಾರೆ. ಹೀಗಿದ್ದಾಗ ನಾವು ಏನು ಇವನು ದಿನ ಊಟ ಮಾಡದೇ ಹೋದರೂ ಹೀಗೆ ಹೇಗೆ ದಷ್ಟಪುಷ್ಟ ಇದ್ದಾನೆ ಅಂತ ಸಂಶಯ ಬಂದಾಗ, ಓಹೋ ಹಾಗಾದರೆ ರಾತ್ರಿ ಊಟ ಮಾಡ್ತಾ ಇರಬೇಕು ಅಂತ ತಿಳ್ಕೊಳ್ತೇವೆ. ಇದು ಬೇರೆ ವಾದಿಗಳು ಅದ್ವೈತಿಗಳು ಇದನ್ನು ಪ್ರತ್ಯೇಕ ಪ್ರಮಾಣ ಅಂತ ಒಪ್ತಾರೆ. ಇದನ್ನು ಪ್ರತ್ಯೇಕ ಪ್ರಮಾಣ ಅಂತ ಒಪ್ಪುವವರ ಅಭಿಪ್ರಾಯ, ಇಲ್ಲಿ ಪಕ್ಷ ಸಾಧ್ಯ ಹೇತು ಈ ಕ್ರಮದಲ್ಲಿ ನಾವು ಯಾವುದನ್ನು ಹೇಳ್ತಾ ಇಲ್ಲ, ಪರ್ವತಃ ವನ್ಯಮಾನ್ ಧೂಮಾತ್ ಅಂತ. ಅರೆ ಈ ದೇವದತ್ತ ಅನ್ನುವ ವ್ಯಕ್ತಿ ಮಧ್ಯಾಹ್ನ ಊಟ ಮಾಡದೆಯೂ ದಪ್ಪ ಇರೋದನ್ನು ನೋಡಿದರೆ ರಾತ್ರಿ ಊಟ ಮಾಡ್ತಾ ಇರಬೇಕು ಅಂತ. ಹೀಗೆ ಇದೊಂದು ವಿಲಕ್ಷಣವಾದ ಕ್ರಮದಲ್ಲಿ ನಮಗೆ ಜ್ಞಾನವನ್ನು ತಂದುಕೊಡ್ತಾ ಇದೆ, ಆದ್ದರಿಂದ ಇದನ್ನು ಪ್ರತ್ಯೇಕ ಪ್ರಮಾಣ ಅಂತ ಕರಿಬೇಕು ಅಂತ ಹೇಳ್ತಾರೆ. ಹೀಗೆ ದಿವಾ ಅಭುಂಜಾನತ್ವೇ ಸತಿ ಪೀನತ್ವ ಅನ್ಯಥಾನುಪಪತ್ಯ ದೇವದತ್ತ ರಾತ್ರಿ ಭೋಜನವಾನ್ ಅಂತ ಶಾಸ್ತ್ರೀಯವಾಗಿ ಇದನ್ನು ಪ್ರಯೋಗ ಮಾಡತಕ್ಕಂಥ ಕ್ರಮ. ಇಲ್ಲಿ ಈ ಅರ್ಥಾಪತ್ತಿ ಅಂದರೆ ಆ ಶಬ್ದದ ಅರ್ಥ ಅರ್ಥವನ್ನು ತಿಳಿದುಕೊಳ್ಳುವುದು. ಅರ್ಥ ಅಂತಂದ್ರೆ ಯಾವ ಅರ್ಥ? ಉಪಪಾದಕ ಅರ್ಥ. ಯಾವ ಅರ್ಥವನ್ನು ಒಪ್ಪಿದರೆ ಇನ್ನೊಂದು ಸಂಗತಿ ಕೂಡುತ್ತೋ ಹೊಂದುತ್ತೋ ಅಂಥ ಅರ್ಥವನ್ನು ತಿಳಿದುಕೊಳ್ಳುವುದು. ಈ ನೋಡಿದಂತಹ ಉದಾಹರಣೆಯಲ್ಲಿ ದಿವಾ ಅಭುಂಜಾನತ್ವೇ ಸತಿ ಪೀನತ್ವ, ಮಧ್ಯಾಹ್ನ ಊಟ ಮಾಡಿದೆಯೂ ದಪ್ಪ ಆಗಿರುವುದು ಅನ್ನೋದು ಹೊಂದದ ಸಂಗತಿ. ಇದನ್ನು ಕೂಡಿಸಲಿಕ್ಕೆ ನಾವು ರಾತ್ರಿ ಭೋಜನ ಅನ್ನೋದನ್ನು ತಿಳ್ಕೊಳ್ತಾ ಇದ್ದೇವೆ. ಅಂದ್ರೆ ರಾತ್ರಿ ಭೋಜನದ ಜ್ಞಾನವನ್ನು ತಂದುಕೊಡ್ತಾ ಇದೆ ಈ ಅನುಪಪದ್ಯಮಾನವಾದ ಅರ್ಥ. ಇದನ್ನು ಅರ್ಥಾಪತ್ತಿ ಅಂತ ಕರಿಬೇಕು ಅಂತ ಪರವಾದಿಗಳು ಹೇಳ್ತಾರೆ. ಇದಕ್ಕೆ ಶ್ರೀಮದ್ ಆಚಾರ್ಯರು ಅನುಮಾ ವಿಶೇಷ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಇದು ಒಂದು ಅನುಮಾನದ ಪ್ರಭೇದವೇ. ಯಾಕೆ ಅಂತಂದ್ರೆ ಇಲ್ಲಿ ನೋಡ್ರಿ, ಅನುಮಾನವನ್ನು ಮಾಡಿ ತೋರಿಸಲಿಕ್ಕೆ ಬರ್ತದೆ. ದೇವದತ್ತ ರಾತ್ರಿ ಭೋಜನವಾನ್ ದಿವಾ ಅಭುಂಜಾನತ್ವೇ ಸತಿ ಪೀನತ್ವ. ಯಹ ಯದಾ ಅಭುಂಜಾನತ್ವೇ ಸತಿ ಪೀನಃ ಸಹ ಅನ್ಯಕಾಲೇ ಭೋಜನವಾನ್. ಅಂದರೆ ಇವನು ಮಧ್ಯಾಹ್ನ ಊಟ ಮಾಡಿದೆಯೂ ದಪ್ಪ ಆಗಿರುವುದರಿಂದ ಇದು ಹೇತು, ರಾತ್ರಿ ಊಟವನ್ನು ಮಾಡ್ತಾ ಇದ್ದಾನೆ ಅಂತ ನಾವು ತಿಳಿತೀವಿ. ಹೇಗೆ ಧೂಮದಿಂದ ವನ್ಯನ್ನು ತಿಳಿತೀವೋ ಹಾಗೆ ಮಧ್ಯಾಹ್ನ ಊಟ ಮಾಡದೆಯೇ ದಪ್ಪ ಆಗಿರುವುದರಿಂದ ಅಂತ ಅದನ್ನು ಹೇತುವನ್ನಾಗಿ ಮಾಡಿ ರಾತ್ರಿ ಊಟ ಮಾಡ್ತಾ ಇದ್ದಾನೆ ಅಂತ ನಾವು ತಿಳ್ಕೊಳ್ತಾ ಇದ್ದೇವೆ. ಆದ್ದರಿಂದ ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಪ್ರಯೋಗ ಮಾಡಿದಂತೆ ಇಲ್ಲೂ ಮಾಡ್ಲಿಕ್ಕೆ ಬರ್ತಾ ಇದೆ. ಆದ್ದರಿಂದ ಇದನ್ನು ಪ್ರತ್ಯೇಕ ಪ್ರಮಾಣ ಅಂತ ಒಪ್ತಕ್ಕಂಥ ಅಗತ್ಯ ಇಲ್ಲ. ಆದರೆ ಆಚಾರ್ಯರು ಇಲ್ಲಿ ಒಂದು ವಿಶೇಷವನ್ನು ತಿಳಿಸ್ತಾ ಇದ್ದಾರೆ. ಏನಂದ್ರೆ ಅನುಮಾ ವಿಶೇಷ ಅಂತ ಶಬ್ದವನ್ನು ಬಳಸಿದರು. ಅಂದ್ರೆ ಅರ್ಥಾಪತ್ಯುಪಮೇ ಅನುಮಾ ಅಂತ ಇಷ್ಟೇ ಹೇಳಲಿಲ್ಲ, ಅನುಮಾ ವಿಶೇಷ. ಇದರಿಂದ ಒಂದು ವಿಷಯವನ್ನ ಆಚಾರ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಏನು ಅಂತಂದ್ರೆ ಅರ್ಥಾಪತ್ತಿ ಸ್ಥಳದಲ್ಲಿ ಎಲ್ಲ ಅನುಮಾನಗಳಂತೆ ಪಕ್ಷ ಸಾಧ್ಯ ಹೇತುಗಳನ್ನು ಹೇಳಿ ಅನುಮಾನವನ್ನು ಪ್ರಯೋಗ ಮಾಡಲಿಕ್ಕೆ ಬಂದರೂ ಕೂಡ ಎಲ್ಲಾ ಕಡೆಯಲ್ಲಿ ಹಾಗೆಯೇ ಅನುಮಾನ ಮಾಡತಕ್ಕಂಥ ಕ್ರಮ ಇಲ್ಲ. ಅದನ್ನ ಭಂಗ್ಯಂತರದಿಂದ ಹೇಳೋ ಕ್ರಮ ಇದೆ. ನಾವು ಮೊದಲೇ ತೋರಿಸಿಕೊಟ್ಟಂತೆ ಇದು ಹೊಂದೋದ್ರಿಲ್ಲ, ಆದ್ದರಿಂದ ಇದನ್ನ ಒಪ್ಪಬೇಕು ಅಂತ ಈ ಕ್ರಮದಲ್ಲಿ ಅರ್ಥಾಪತ್ತಿಯನ್ನು ಹೇಳತಕ್ಕಂಥ ಪದ್ಧತಿ ಇದೆ. ನಾವು ಬೇರೆ ತರ ಹೇಳ್ತೀವಿ ಅಂದ ಮಾತ್ರಕ್ಕೆ ಅದನ್ನ ಅನುಮಾನಕ್ಕಿಂತ ಬೇರೆ ಪ್ರಮಾಣ ಅಂತ ಒಪ್ಪಬೇಕಾದ ಅಗತ್ಯ ಇಲ್ಲ. ಯಾಕೆಂದ್ರೆ ಅನುಮಾನದಲ್ಲಿಯೇ ಮುಂದೆ ಇನ್ನು ವಿವರವಾಗಿ ಈ ವಿಷಯ ಬರುತ್ತದೆ. ಅನ್ವಯ ವ್ಯಾಪ್ತಿ, ವ್ಯತಿರೇಕ ವ್ಯಾಪ್ತಿ ಎಂಬತಕ್ಕಂತಹ ಎರಡು ವಿಧವಾದಂತಹ ವ್ಯಾಪ್ತಿಗಳಿವೆ. ವ್ಯಾಪ್ತಿಗೆ ಅನುಸಾರವಾಗಿ ನಾವು ಬೇರೆ ಬೇರೆ ಪ್ರಮಾಣ ಅಂತ ಏನು ಒಪ್ಪಿಲ್ಲ. ವ್ಯಾಪ್ತಿ ಎಷ್ಟು ವಿಧ ಇದ್ರೂ ಸಹಿತ ಅನುಮಾನ ಒಂದೇ ಅಂತ ಹೇಗೆ ಹೇಳ್ತೀವೋ ಹಾಗೆ ಅರ್ಥಾಪತ್ತಿಯಲ್ಲಿ ಪ್ರಯೋಗ ಮಾಡುವ ಪದ್ಧತಿ ಬೇರೆ ಆದರೂ ಅದು ಅನುಮಾನ ಪ್ರಮಾಣವೇ ಆಗ್ತದೆ ಅನ್ನೋದನ್ನು ಅನುಮಾ ವಿಶೇಷ ಅನ್ನೋದ್ರಿಂದ ಹೇಳ್ತಿದ್ದಾರೆ. ಹಾಗೆಯೇ ಉಪಮಾನ ಅನ್ನುವಂಥ ಪ್ರಮಾಣವನ್ನು ಪ್ರತ್ಯೇಕವಾಗಿ ಒಪ್ಪಬೇಕಾಗಿಲ್ಲ. ಉಪಮಾ ಅಂದರೆ ಸಾದೃಶ್ಯ, ಅನಾಲಜಿ. ನಾವು ಎಷ್ಟೋ ಸಂದರ್ಭಗಳಲ್ಲಿ ಸಾದೃಶ್ಯವನ್ನು ಇಟ್ಟುಕೊಂಡು ಸಂಗತಿಗಳನ್ನು ತಿಳ್ಕೊಳ್ತೇವೆ. ಅದಕ್ಕೆ ಉದಾಹರಣೆಯನ್ನು ಹೀಗೆ ಕೊಡ್ತಾರೆ. ಈ ಉಪಮಾನವನ್ನು ನೈಯಾಯಿಕರು ಪ್ರತ್ಯೇಕ ಪ್ರಮಾಣ ಅಂತ ಒಪ್ಪಿದ್ದಾರೆ. ಈಗ ಒಬ್ಬನಿಗೆ ಗವಯ ಅಂದರೆ ಏನು ಅಂತ ಗೊತ್ತಿಲ್ಲ. ಗವಯ ಅಂತಂದರೆ ಹಸುವಿನ ಹಾಗೆ ಇರುತ್ತದೆ, ಆದರೆ ಹಸುವಲ್ಲ ಅಂಥದ್ದು. ಇವತ್ತಿನ ಹೆಚ್ಚಿನ ಈ ಜರ್ಸಿ ದನಗಳಂತೇನಿವೆ ಇವೆಲ್ಲವೂ ಕೂಡ ಗವಯದ ಪ್ರಭೇದಗಳೇ. ದನ ಅಂತ ಆಗಬೇಕಾದ್ರೆ ಅದಕ್ಕೆ ಕುತ್ತಿಗೆ ಕೆಳಗೆ ಒಳ್ಳೆ ದಪ್ಪವಾದಂತಹ ಆ ಗಂಗೆ ತೊಗಲು ಚೆನ್ನಾಗಿ ಇರಬೇಕು, ಕೊಂಬುಗಳಿರಬೇಕು. ಅದು ಹಸುವಿನ ಜಾತಿಗೆ ಸೇರಿದ್ದು, ಗೋ ಜಾತಿಗೆ ಸೇರಿದ್ದು. ಆದರೆ ಅದರ ಹಾಗೆ ಕಾಣುತ್ತದೆ, ಆದರೆ ಅದಲ್ಲ. ಅಂಥ ಪ್ರಾಣಿಗಳು ಗವಯ ಅಂತ ಕರೆಯಲ್ಪಡ್ತವೆ. ಈ ಹಿಂದಿನ ಕಾಲದಲ್ಲಿ ಗವಯಗಳೆಲ್ಲ ಹೆಚ್ಚಾಗಿ ಕಾಡಿನಲ್ಲೇ ಇರ್ತಿದ್ದುವು. ಆದ್ದರಿಂದ ನಗರದಲ್ಲಿರತಕ್ಕಂಥ ಒಬ್ಬ ವ್ಯಕ್ತಿಗೆ ಗವಯ ಅಂದ್ರೆ ಏನು ಅಂತ ಹೇಳ್ತಾ ಒಬ್ಬ ತಿಳಿದವನು ಗೋ ಸದೃಶ ಗವಯ, ಹಸುವಿನ ಹಾಗೆ ಇರುತ್ತೆ ಅದು ಗವಯ ಅಂತ ಹೇಳಲ್ಪಡ್ತದೆ ಅಂತ ಉಪದೇಶ ಮಾಡ್ತಾನೆ. ಉಪದೇಶವನ್ನು ಕೇಳಿದಾಗ ಒಂದು ಜ್ಞಾನ ಬರುತ್ತೆ, ಇದು ಶಾಬ್ದಬೋಧ ಇದಲ್ಲ. ಮುಂದೆ ಆ ವ್ಯಕ್ತಿ ಕಾಡಿಗೆ ಹೋದಾಗ ಯಾವುದೋ ಒಂದು ಸಂದರ್ಭದಲ್ಲಿ ಆ ಗೋ ಸದೃಶ ಪ್ರಾಣಿಯನ್ನು ನೋಡ್ತಾನೆ. ನೋಡಿದಾಗ ಅವನಿಗೆ ಹಿಂದೆ ಹೇಳಿದ ನೆನಪಾಗುತ್ತೆ, ಓಹೋ ಅವನು ಹೇಳಿದ್ದ ಗೋ ಸದೃಶ ಗವಯ ಅಂತ ಅಂತ. ಅದನ್ನು ನೆನಪು ಮಾಡಿಕೊಂಡಾಗ ಅವನಿಗೆ ಹಾಗಾದ್ರೆ ಇದೇ ಗವಯ, ಅಯಂ ಗವಯ ಪದ ವಾಚ್ಯ ಅಂತ ಜ್ಞಾನ ಬರುತ್ತದೆ. ಇಲ್ಲಿ ಹಾಗಾದ್ರೆ ಏನೇನು ನಡೀತು ಅಂತಂದ್ರೆ, ಇವನಿಗೆ ಆ ವಸ್ತುವನ್ನು ನೋಡಿದ, ಅದರಲ್ಲಿ ಗೋ ಸಾದೃಶ್ಯವನ್ನು ತಿಳ್ಕೊಂಡ, ಹಿಂದೆ ಹೇಳಿದ್ದರ ನೆನಪಾಯಿತು, ಆದಮೇಲೆ ಜ್ಞಾನ ಬಂತು ಅಯಂ ಗವಯ ಪದ ವಾಚ್ಯ ಎಂಬುದಾಗಿ. ಹೀಗೆ ಈ ಜ್ಞಾನದ ಪದ್ಧತಿ ಇದು ಪ್ರತ್ಯಕ್ಷ, ಅನುಮಾನ, ಶಬ್ದ ಇವುಗಳಿಗಿಂತ ವಿಲಕ್ಷಣ, ಆದ್ದರಿಂದ ಇದನ್ನು ಬೇರೆ ಪ್ರಮಾಣ ಎಂಬುದಾಗಿ ಅಂಗೀಕಾರ ಮಾಡಬೇಕು ಅಂತ ನೈಯಾಯಿಕರ ಅಭಿಪ್ರಾಯ. ಆದರೆ ಟೀಕಾಕೃತ್ಪಾದರು ಅದನ್ನು ವಿವರಿಸ್ತಾರೆ, ಇದನ್ನು ಪ್ರತ್ಯೇಕ ಪ್ರಮಾಣ ಅಂತ ಒಪ್ಪುವ ಅಗತ್ಯ ಇಲ್ಲ. ಯಾಕೆಂತಂದ್ರೆ ಇಲ್ಲಿಯೂ ಅನುಮಾನವನ್ನು ಪ್ರಯೋಗ ಮಾಡಲಿಕ್ಕೆ ಬರುತ್ತದೆ. ಹೇಗೆ ಅಂದರೆ ಅಯಂ ಗವಯ ಪದ ವಾಚ್ಯ ಅಗೋತ್ವೇ ಸತಿ ಗೋ ಸದೃಶತ್ವ, ಅಂದರೆ ಇದು ಗೋ ಅಲ್ಲ ಆದರೆ ಗೋ ಸದೃಶವಾಗಿದೆ, ಆದ್ದರಿಂದ ಇದು ಗವಯ ಪದ ವಾಚ್ಯ ಆಗಿದೆ ಎಂಬುದಾಗಿ. ಹೀಗೆ ಹೇಗೆ ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೇಳ್ತೀವೋ ಅದರಂತೆ ಇಲ್ಲಿಯೂ ಕೂಡ ಆ ವ್ಯಾಪ್ತಿಯೇ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಉಪಮಾನವನ್ನು ಕೂಡ ಪ್ರತ್ಯೇಕ ಹೇತು ಅಂತ, ಪ್ರತ್ಯೇಕ ಪ್ರಮಾಣ ಎಂಬುದಾಗಿ ಒಪ್ಪಬೇಕಾಗಿಲ್ಲ ಅಂತ ಶ್ರೀಮದಾಚಾರ್ಯರು ತಿಳಿಸ್ತಾ ಇದ್ದಾರೆ. ಇಲ್ಲಿಯೂ ಕೂಡ ವಿಶೇಷ ಅಂತ ಹೇಳಿದ್ರಿಂದ ಎಲ್ಲಾ ಉಪಮಾನ ಸ್ಥಳದಲ್ಲಿ ಈ ಅನುಮಾನ ಕ್ರಮದಲ್ಲೇ, ಪಕ್ಷಸಾಧ್ಯ ಕ್ರಮದಲ್ಲೇ ಪ್ರಯೋಗ ಮಾಡದೇ ಹೋದರೂ ಕೂಡ ಭಂಗಿ ಬೇರೆ ಆದ ತಕ್ಷಣ ಬೇರೆ ಪ್ರಮಾಣ ಆಗುವುದಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ಶ್ರೀಮದಾಚಾರ್ಯರು ತೋರಿಸಿಕೊಡ್ತಾ ಇದ್ದಾರೆ.